ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬದಲ್ಲಿ. ರೀಪ್ರಿಂಟ್ಸ್ ಪುಟ 2437, ಪುಟದ ಸಂಖ್ಯೆ 223 224. ಅನೇಕರು ಸುವಾರ್ತೆಯಲ್ಲಿ ತಮ್ಮ ಮುಂದಿಟ್ಟಿರುವ ನಿರೀಕ್ಷೆಯ ಮೇಲಿನ ತಮ್ಮ ದೃಷ್ಟಿಯನ್ನು ಕಳಕೊಂಡವರಾಗಿದ್ದು, ಇದರ ಬದಲಾಗಿ ಯಾವ ಆಧಾರವೂ ಇಲ್ಲದಂಥ ಒಂದು ನಿರೀಕ್ಷೆಯನ್ನು ಅಂಗೀಕರಿಸಿರುವರು. ತಮ್ಮ ಹಿರಿಯರಿಂದ ಬಂದ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದ ಶಾರೀರಿಕ ಸಂಬಂಧದ ಇಸ್ರಾಯೇಲರು ಮಾಡುತ್ತಿದ್ದ ರೀತಿಯ ತಪ್ಪುಗಳನ್ನು ಹೊರತುಪಡಿಸಿದರೆ, ಇವರ ನಿರೀಕ್ಷೆಯು ತಾವು ಸತ್ತಾಗ ಅವರು ನಿಜವಾಗಿಯೂ ಸತ್ತು ಹೋಗಿರುವುದಿಲ್ಲ, ಆದರೆ ಎಂದಿಗಿಂತಲೂ ಇನ್ನೂ ಅಧಿಕವಾಗಿ ಜೀವಂತರಾಗಿರುವರೆಂಬ ಅಂಶದ ಮೇಲಿರುವುದು. ಇದು ದೇವರ ವಾಕ್ಯದಲ್ಲಿನ ಅಭಿಪ್ರಾಯಗಳಿಗೆ ವಿರೋಧವಾಗಿದ್ದು, ಇದಕ್ಕೆ ಆಧಾರವಾಗಿ ಒಂದೇ ಒಂದು ವಾಕ್ಯವಾದರೂ ಸಿಕ್ಕಲಾರದು. ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟಿರುವ ತನ್ನವರನ್ನು ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ, ಅಂದರೆ ತನಗೆ ನಂಬಿಗಸ್ತರಾದವರನ್ನು ತನ್ನ ಬಳಿಯಲ್ಲಿ ಸೇರಿಸಿಕೊಳ್ಳಲು ಕರ್ತನು ಎರಡನೆಯ ಸಾರಿ ಬರುವುದರ ವಿಷಯದ ಮೇಲಿನ ನಿರೀಕ್ಷೆ, ಪ್ರತಿಯೊಬ್ಬನೂ ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನಂಬಿಗಸ್ತಿಗೆಗಾಗಿ ಇರುವ ಈ ಪ್ರೋತ್ಸಾಹಕ್ಕಿಂತಲೂ ಮಿಗಿಲಾದದ್ದು ಬೇರೊಂದಿಲ್ಲ. ಸುವಾರ್ತೆಯಲ್ಲಿನ ನಿಜವಾದ ನಿರೀಕ್ಷೆಯೂ ಇದೆ. ಪರ್ಣಶಾಲೆಗಳ ಹಬ್ಬದ ಕಡೆಯ ದಿನವು 8ನೆಯ ದಿನವಾಗಿತ್ತು. ಏಕೆಂದರೆ ಅದು ಆ ಹಬ್ಬದ ಕಾಲಗಳಲ್ಲಿನ ಕಡೆಯ ಆಚರಣೆಯಾಗಿತ್ತು. ಹಬ್ಬದ 7 ದಿನಗಳು ಯಜ್ಞಗಳಿಗಾಗಿ ಮುಡುಪಾಗಿದ್ದುದು. 70 ಹೋರಿಗಳು ಯಜ್ಞವೇದಿಯ ಮೇಲೆ ದಹಿಸಲ್ಪಟ್ಟು ಅದು ಲೋಕದವರೆಲ್ಲರ ಪರವಾಗಿ ಯಜ್ಞಾರ್ಪಿತವಾದದ್ದೆಂದು ತಿಳಿಯಲಾಗಿತ್ತು. 8ನೆಯ ದಿನವು ವಿಶೇಷವಾಗಿ ಯಹೂದ್ಯರದಾಗಿದ್ದು, ಈ ಕೃತಜ್ಞತಾ ಅರ್ಪಣೆಯ ಸಂತೋಷಕರವಾದ ಹಬ್ಬದಲ್ಲಿನ ಅತಿ ಸಂತೋಷಕರ ದಿನವಾಗಿತ್ತು. ಇದನ್ನು ವರ್ಣಿಸುತ್ತಾ ಗೀಕೆ ಎನ್ನುವವರು ಹೀಗೆ ಹೇಳಿರುವರು: ಇಡೀ ವಾರವೆಲ್ಲವೂ ಉತ್ಸಾಹಭರಿತವಾಗಿರುತ್ತಿತ್ತು. ಆ ಮಹಾಯಜ್ಞವೇದಿಯಿಂದ ಬೆಳಗಿನ ಹಾಗೂ ಸಂಜೆಯ ಯಜ್ಞಾರ್ಪಣೆಗಳು ಸಬ್ಬತ್ ದಿನದ ಅರ್ಪಣೆಗಳಲ್ಲದೆ ವೈಯಕ್ತಿಕವಾಗಿ ಸ್ವೇಚ್ಛೆಯಿಂದ ಅರ್ಪಿಸಲಾದ ಅಸಂಖ್ಯ ಯಜ್ಞ ಅರ್ಪಣೆಗಳ ಜೊತೆಗೆ ಹೋರಿಗಳ, ಕುರಿಗಳ, ಟಗರುಗಳ ಸರ್ವಾಂಗ ಹೋಮದ ಹೊಗೆಯು ಏರುತ್ತಿತ್ತು. ಯೆರೂಸಲೇಮಿನೊಳಗೆ ಲಭ್ಯವಿರುವ ಪ್ರತಿಯೊಂದು ಸ್ಥಳದಲ್ಲಿಯೂ ಅಲ್ಲದೆ ಅದರ ಸುತ್ತಲಿರುವ ತಗ್ಗು ಇಳಿಜಾರು ಪ್ರದೇಶಗಳೆಲ್ಲವೂ ಇವು ಧರ್ಮ ನಿಯಮದ ಕಲ್ಪಾನುಸಾರವಾಗಿ ಪರಿಶುದ್ಧ ಸ್ಥಳವೆಂದು ಎಣಿಸಲ್ಪಟ್ಟಿದ್ದು, ಮರದ ಕೊಂಬೆಗಳು, ಖರ್ಜೂರದ ಗರಿಗಳು ಹಾಗೂ ಸಕಲ ವಿಧವಾದ ಅಲಂಕಾರಿಕ ಸಸ್ಯಗಳು, ಇವುಗಳಿಂದ ಮಾಡಿದ ತಡಿಕೆಗಳ ಮತ್ತು ಸಣ್ಣ ಕೊಂಬೆಗಳ ಮಡಿಕೆಗಳನ್ನು ಒಳಗೊಂಡ ಗುಡಿಸಲುಗಳು ಅಥವಾ ಗುಡಾರಗಳಿಂದ ಆವೃತವಾಗಿರುತ್ತಿದ್ದವು. ಆದರೆ ಹಬ್ಬದ ಮಹಾದಿನವೆಂದು ಕರೆಯಲ್ಪಡುವ ಅದರ ಕಡೆಯ ದಿನವು ವಿಶೇಷವಾಗಿ ಉಲ್ಲಾಸ ಪಡುವ ದಿನವಾಗಿದ್ದು, ಒಂದು ವಿಶಿಷ್ಟವಾದ ಆಚರಣೆಯನ್ನು, ಅಂದರೆ ನೀರಿನ ಅರ್ಪಣೆಯನ್ನು ಮಾಡುವುದನ್ನು ಒಳಗೊಂಡಿದ್ದು, ಈ ದಿನದಲ್ಲಿಯೇ ಬಹುಶಃ ಈ ನೀರನ್ನು ತರ್ಪಣವಾಗಿ ಎರಚುವ ಆಚಾರ ವಿಧಿಯ ಸಮಯದಲ್ಲಿ ಇದನ್ನೇ ಪಾಠದ ನಿದರ್ಶನವಾಗಿ ತೆಗೆದುಕೊಂಡು ನಮ್ಮ ಕರ್ತನು ಸ್ವರವೆತ್ತಿ ಹೀಗಂದನು: ಯಾರಿಗಾದರೂ ನೀರಡಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಆತನು ಸಮಾರ್ಯದ ಹೆಂಗಸಿನೊಡನೆ ಏಕಾಂತವಾಗಿ ಸಂಭಾಷಿಸಿದ ವಿಷಯವನ್ನು ಇಲ್ಲಿ ತಾನು ಜೀವಜಲವನ್ನು ದಯಪಾಲಿಸುವವನಾಗಿರುವೆನೆಂದು ತನ್ನನ್ನು ಬಹಿರಂಗವಾಗಿ ನಿರೂಪಿಸಿಕೊಂಡಿದ್ದನು. ತನ್ನನ್ನು ಅಂಗೀಕರಿಸುವವನಿಗೆ ಆತನು ಜೀವದ ಬುಗ್ಗೆ, ಸತ್ಯಾರ್ಥಗಳನ್ನು ಚಿಮ್ಮಿಸುವ ಬುಗ್ಗೆ, ಪುನಶ್ಚೇತನಗೊಳಿಸುವ ಬುಗ್ಗೆಯಾಗಿದ್ದನು. ಪ್ರತಿಯೊಂದು ಮಾನವ ಹೃದಯಗಳಲ್ಲಿಯೂ ಬಾಯಾರಿಕೆಗಳು, ಅಂದರೆ ಹಂಬಲ, ಬಯಕೆಗಳು ಇರುತ್ತವೆ. ಈ ಬಯಕೆಗಳನ್ನು ಲೌಕಿಕವಾದ ಬುಗ್ಗೆಯಂತಿರುವ ಕೀರ್ತಿ ಅಥವಾ ಉಲ್ಲಾಸ, ವಿನೋದಗಳ ಇಲ್ಲವೇ ಸಂಪತ್ತುಗಳ ಮೂಲಕವಾಗಿ ತೃಪ್ತಿಪಡಿಸಿಕೊಳ್ಳಲು ಯತ್ನಿಸುವವರೆಲ್ಲರೂ ಇವು ಯಾವುದೂ ತೃಪ್ತಿ ತರಲಾರವೆಂಬುದನ್ನು ಕಂಡುಕೊಳ್ಳುವರು. ಆದರೆ ಯಾರು ಜೀವಜಲವನ್ನು, ಅಂದರೆ ಸತ್ಯವನ್ನು, ಕ್ರಿಸ್ತನಲ್ಲಿರುವ ದೇವರ ಕೃಪೆಯನ್ನು ಪಡೆದುಕೊಂಡಿರುವನೋ ಅವರು ಕೇವಲ ತೃಪ್ತಿದಾಯಕವಾದದ್ದಂತನ್ನು ಪಡೆದುಕೊಂಡಿರುವರು. ಕರ್ತನೇ ಈ ನೀರನ್ನು ನಮಗೆ ಯಾವಾಗಲೂ ಕೊಡುತ್ತಿರು. ಒಬ್ಬ ಸಮರ್ಥ ಲೇಖಕರಾಗಿ ಎಡ್ರಶಿಮ್ ಎಂಬುವರು ಪರ್ಣಶಾಲೆಗಳ ಹಬ್ಬದ ಕಡೆಯ ಮಹಾದಿನದ ವಿಷಯವಾಗಿ ಈ ಮುಂದಿನ ಕುತೂಹಲಕಾರಿ ವಿವರಗಳನ್ನು ನಮಗೆ ಒದಗಿಸಿರುತ್ತಾರೆ. ಪರ್ಣಶಾಲೆಗಳ ಹಬ್ಬದ ಕಡೆಯ ಮಹಾದಿನದಂದು ಆರಾಧನೆಯಲ್ಲಿ ಭಾಗವಹಿಸಲು ಬೆಳಿಗ್ಗೆ ಸೂರ್ಯೋದಯವಾಗುವಾಗ ತಮ್ಮ ಪರ್ಣಶಾಲೆಗಳಿಂದ ಹೊರಬರುತ್ತಿರುವವರಲ್ಲಿ ನಮ್ಮನ್ನು ಒಬ್ಬೊಬ್ಬರನ್ನಾಗಿ ಭಾವಿಸಿಕೊಳ್ಳೋಣ. ಯಾತ್ರಿಕರೆಲ್ಲರೂ ಹಬ್ಬದ ಪೋಷಾಕಿನಲ್ಲಿರುವವರು. ಪ್ರತಿಯೊಬ್ಬನೂ ತನ್ನ ಬಲಗೈಯಲ್ಲಿ ನೀರಿನ ಕಾಲುವೆಗಳ ಬಳಿ ಬೆಳೆಯುವ ನಿರವಂಜಿ ಜಿಗುರನ್ನು ಖರ್ಜೂರದ ಗರಿಗಳಿಗೆ ಕಟ್ಟಿರುವ ಕೊಂಬೆಗಳನ್ನು ಹಿಡಿದುಕೊಂಡಿರುವನು. ತನ್ನ ಎಡಗೈಯಲ್ಲಿ ಅವನು ನಿಂಬೆಯ ಜಾತಿಗೆ ಸೇರಿರುವ ಒಂದು ಬಗೆಯ ಸೇಬಿನ ಹಣ್ಣಿನ ಮರದ ರೆಂಬೆಯನ್ನು ಹಿಡಿದವನಾಗಿರುವನು. ಹೀಗೆ ಸಜ್ಜಿತವಾದ ಹಬ್ಬದ ಗುಂಪು ಮೂರು ಭಾಗಗಳಾಗಿ ವಿಂಗಡಿಸಿಕೊಳ್ಳುವರು. ಇದರಲ್ಲಿ ಒಂದು ಗುಂಪು ವಾದ್ಯದ ಶಬ್ದದೊಡನೆ ಮೆರವಣಿಗೆಯಾಗಿ ದೇವಾಲಯದಿಂದ ಹೊರಡುವುದು. ಅದು ಮೂರು ಸೇರು ಇಡಿಸುವ, ಅಂದರೆ ಸುಮಾರು 2 ಫಿಂಟ್ ಚಿನ್ನದ ಊಜಿಯನ್ನು ಹಿಡಿದಿರುವ ಒಬ್ಬ ಯಾಜಕನನ್ನು ಹಿಂಬಾಲಿಸುವುದು. ಅವರು ದೇವಾಲಯದ ದಕ್ಷಿಣ ತಗ್ಗಿನಲ್ಲಿರುವ ಶಿಲೋವ ಕೊಳಕ್ಕೆ ಸಾಗುವರು. ಇಲ್ಲಿನ ಬುಗ್ಗೆಯಿಂದ ಚಿನ್ನದ ಊಜಿಯಲ್ಲಿ ಯಾಜಕನು ನೀರು ತುಂಬಿಕೊಳ್ಳುವನು ಮತ್ತು ಅಲ್ಲಿಂದ ಹಿಂದಿರುಗಿ ತಾಳ, ವಾದ್ಯ, ತುತ್ತೂರಿ ಧ್ವನಿ, ಆನಂದ ಘೋಷಗಳ ನಡುವೆ ಆ ಊಜಿಯನ್ನು ದೇವಾಲಯದ ಅಂಗಳಕ್ಕೆ ತರುವನು. ಆ ಉಲ್ಲಾಸವು ಎಷ್ಟು ವಿಶೇಷವೆಂದರೆ ಇತರ ಸಮಾರಂಭಗಳಿಗಿಂತಲೂ ವಿಭಿನ್ನವಾಗಿರುವ ಈ ಹಬ್ಬದ ಸಮಾರಂಭಕ್ಕೆ ಯಾರು ಎಂದೂ ಹೋಗಿರುವುದಿಲ್ಲವೋ ಅವರಿಗೆ ಉಲ್ಲಾಸಿಸುವ ಅರ್ಥವೇ ತಿಳಿಯದೆಂದು ಅವರು ಧರ್ಮಬೋಧಕರುಗಳು ಹೇಳುತ್ತಿದ್ದರು. ಹಿಂದಿರುಗುವ ಆ ಕಾಲವನ್ನು ಎಷ್ಟು ನಿಖರವಾಗಿ ನಿರ್ಧರಿಸುತ್ತಿದ್ದರೆಂದರೆ ಬೆಳಗಿನ ಸರ್ವಾಂಗ ಹೋಮದ ಪಶುವಿನ ಭಾಗಗಳನ್ನು ಆ ಮಹಾವೇದಿಯ ಮೇಲೆ ಜೋಡಿಸುವ ಸಮಯಕ್ಕೆ ಸರಿಯಾಗಿ ಬೆಳಗಿನ ಸಾಮಾನ್ಯ ಆರಾಧನೆ ಮುಗಿಯುವಾಗ ಅವರು ಅಲ್ಲಿಗೆ ತಲುಪುತ್ತಿದ್ದರು. ಚಿನ್ನದ ಊಜಿಯಲ್ಲಿ ತಂದ ನೀರನ್ನು ವೇದಿಯ ಮೇಲೆ ಎರಚುತ್ತಿದ್ದರು. ಮಹಾಸ್ತುತಿ ಗೀತವನ್ನು ಉತ್ತರ ಪ್ರತ್ಯುತ್ತರವಾಗಿ ಕೊಳಲು ವಾದ್ಯದೊಂದಿಗೆ ಪಠನ ಮಾಡಲಾಗುತ್ತಿತ್ತು. ಈ ಹಬ್ಬದ ಬೆಳಗಿನ ಆರಾಧನೆಯ ಮುಕ್ತಾಯದಲ್ಲಿ ಆ ದಿನದ ವಿಶೇಷ ಯಜ್ಞಾರ್ಪಣೆಗೆ ಯಾಜಕರುಗಳು ಸಿದ್ಧ ಮಾಡಿಕೊಳ್ಳುವಾಗ ಸ್ವಲ್ಪ ಬಿಡುವು ಇರುತ್ತಿತ್ತು. ಈ ಬಿಡುವಿನ ಸಂದರ್ಭದಲ್ಲಿ ಆ ದೇವಾಲಯದಲ್ಲೆಲ್ಲ ಕೇಳುವ ಹಾಗೆ ಒಂದು ದೊಡ್ಡ ಸ್ವರವು ಕೇಳಿಬಂತು. ಅದು ಯೇಸುವಿನ ಸ್ವರ. ಆತನು ಆರಾಧನೆಯಲ್ಲಿ ಮಧ್ಯಪ್ರವೇಶಿಸಿರಲಿಲ್ಲ, ಯಾಕೆಂದರೆ ಆಗ ಅದು ಅಲ್ಲಿ ಸ್ವಲ್ಪ ಸಮಯ ನಿಲ್ಲಿಸಲ್ಪಟ್ಟಿತ್ತು. ಆಗ ಆತನು ಅವುಗಳ ಅರ್ಥ ವಿವರಣೆಯನ್ನು ನೀಡುವವನಾಗಿ ಅವುಗಳನ್ನು ಆತನು ನೆರವೇರಿಸಿದನು.